ಕೇಳಿಸಿಕೊಳ್ಳುತ್ತಿರುವ ಸ್ನೇಹಿತರೆ, ಸಮಾಧಾನವು ನಿಮ್ಮೊಂದಿಗಿರಲಿ. ಆತನು ಸ್ಥಾಪನೆ ಮಾಡಿದ ನೀತಿವಂತಿಕೆಯ ಮಾರ್ಗವನ್ನು ಪ್ರತಿಯೊಬ್ಬರೂ ಅರ್ಥ ಮಾಡಿಕೊಂಡು ಅದಕ್ಕೆ ಅಧೀನರಾಗುವುದಕ್ಕೆ ಮತ್ತು ಆತನೊಂದಿಗೆ ಎಂದೆಂದಿಗೂ ನಿಜವಾದ ಸಮಾಧಾನದಲ್ಲಿರುವುದಕ್ಕೆ ಇಚ್ಛಿಸುವ ಸಮಾಧಾನಕರ್ತನಾಗಿರುವ ದೇವರ ಹೆಸರಿನಲ್ಲಿ ನಾವು ನಿಮ್ಮನ್ನು ವಂದಿಸುತ್ತೇವೆ. ನೀತಿವಂತಿಕೆಯ ಮಾರ್ಗ ಎಂಬ ನಿಮ್ಮ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸುವುದಕ್ಕೆ ಈ ದಿನ ನಾವು ಹಿಂತಿರುಗಿ ಬರಲು ಶಕ್ತರಾಗಿದ್ದಕ್ಕೆ ನಾವು ಸಂತೋಷವುಳ್ಳವರಾಗಿದ್ದೇವೆ. ಪಾಠ 78. ಪುನರುತ್ಥಾನವು ಮತ್ತು ಜೀವವು. ಪರಿಶುದ್ಧ ಸುವಾರ್ತೆಯಲ್ಲಿನ ನಮ್ಮ ಅಧ್ಯಯನದ ಈ ಅಂಶದವರೆಗೆ ಮೆಸ್ಸಿಯನಾದ ಯೇಸು ಅನೇಕ ಹೆಸರುಗಳನ್ನು ಹೊಂದಿದ್ದಾನೆ ಎಂಬುದನ್ನು ನಾವು ನೋಡಿಕೊಂಡೆವು. ಆತನು ಯಾರೆಂದು ತಿಳಿದುಕೊಳ್ಳುವುದಕ್ಕೆ ಈ ಹೆಸರುಗಳು ನಮಗೆ ಸಹಾಯ ಮಾಡುತ್ತವೆ. ಯೇಸು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದಂತಹ ವಾಕ್ಯ, ಅತ್ಯುನ್ನತನ ಮಗನು, ಮನುಷ್ಯಕುಮಾರನು, ದೇವರ ಕುರಿಮರಿ, ಜೀವಕೊಟ್ಟ ರೊಟ್ಟಿ, ಲೋಕದ ಬೆಳಕು, ಮಹಿಮೆಯ ಕರ್ತನು, ಕುರಿಹಟ್ಟಿಯ ಬಾಗಲು ಮತ್ತು ಒಳ್ಳೆ ಕುರುಬನು ಎಂದು ಕರೆಯಲ್ಪಟ್ಟಿರುವುದನ್ನು ನಾವು ಈಗಾಗಲೇ ಕೇಳಿಸಿಕೊಂಡಿದ್ದೇವೆ. ಈ ದಿನ ಯೇಸುವಿನ ಇನ್ನ ಎರಡು ಹೆಸರುಗಳನ್ನು ನೋಡಿಕೊಳ್ಳಲಿದ್ದೇವೆ. ಅವು ಪುನರುತ್ಥಾನವು ಮತ್ತು ಜೀವವು ಎಂಬುವು. ಯೇಸು ಯಹೂದ್ಯರ ಪ್ರದೇಶದಲ್ಲೆಲ್ಲಾ ಬೋಧಿಸುತ್ತಾ ಒಳ್ಳೆಯದನ್ನೂ ಮಾಡುತ್ತಾ ರೋಗಿಗಳನ್ನು, ಕುರುಡರನ್ನು ಮತ್ತು ದೆವ್ವ ಹಿಡಿದವರನ್ನು ಸ್ವಸ್ಥ ಮಾಡುತ್ತಾ ಹೇಗೆ ಸಂಚಾರ ಮಾಡಿದನೆಂಬುದನ್ನು ನಾವು ನೋಡುತ್ತೇವೆ. ಜನರ ಒಂದು ದೊಡ್ಡ ಗುಂಪು ಆತನನ್ನು ಹಿಂಬಾಲಿಸುತ್ತಿತ್ತು. ಹೀಗಿದ್ದರೂ ಧಾರ್ಮಿಕ ನಿಪುಣರು ಅಂದರೆ ಪರಿಸಾಯರು ಯೇಸುವಿನ ವಿಷಯದಲ್ಲಿ ಮಿತಿಮೀರಿದ ಮತ್ಸರವುಳ್ಳವರಾಗಿದ್ದರು. ಆತನು ಮಾತಾಡಿದ ಜ್ಞಾನವನ್ನು ಅಲ್ಲಗಳೆಯುವುದಕ್ಕೆ ಅಥವಾ ಆತನು ಮಾಡಿದ ಅದ್ಭುತಗಳನ್ನು ಅಲ್ಲಗಳೆಯುವುದಕ್ಕೆ ಅವರಿಗೆ ಸಾಧ್ಯವಾಗಲಿಲ್ಲ. ಈ ದಿನ ಸುವಾರ್ತೆಯಲ್ಲಿರುವುದನ್ನು ಮುಂದುವರಿಸುವುದಕ್ಕೆ ನಾವು ಏರ್ಪಾಟು ಮಾಡಿಕೊಂಡಿದ್ದೇವೆ. ತನ್ನಲ್ಲಿರುವ ದೇವರ ಮಹಿಮೆಯನ್ನು ಪ್ರಕಟಿಸುವುದಕ್ಕೆ ಮತ್ತು ಅದರಿಂದ ಜನರು ತನ್ನಲ್ಲಿ ನಂಬಿಕೆ ಇಡುತ್ತಾರೆ ಎನ್ನುವುದಕ್ಕೆ ಯೇಸು ಇನ್ನೊಂದು ಅಲೌಕಿಕವಾದ ಅದ್ಭುತವನ್ನು ಹೇಗೆ ನಿರ್ವಹಿಸಿದನೆಂಬುದನ್ನು ನಾವು ನೋಡಲಿದ್ದೇವೆ. ಯೋಹಾನನ ಸುವಾರ್ತೆಯ 11 ಅಧ್ಯಾಯದಲ್ಲಿ ನಾವು ಓದುತ್ತಿದ್ದೇವೆ. ಅಲ್ಲಿ ವಾಕ್ಯ ಹೀಗೆ ಹೇಳುತ್ತದೆ: ಬೆಥಾನ್ಯದ ಲಾಜನನೆಂಬವನು ಅಸ್ವಸ್ಥನಾಗಿದ್ದನು. ಅದು ಮಾರ್ಥಳು ಮರಿಯಳು ಎಂಬ ಅಕ್ಕತಂಗಿಯರು ಇದ್ದ ಊರು. ಈ ದಿನ ಮರಿಯಳು ಯೇಸುಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆ ಕೂದಲಿನಿಂದ ಒರೆಸಿದವಳು. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿಯೇ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂದು ಹೇಳಿ ಕಳುಹಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದ್ದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರು ಮಹಿಮೆಗೋಸ್ಕರ ಬಂದದ್ದು ಅಂದನು. ಮಾರ್ಥಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಆದರೂ ಲಾಜರನು ಅಸ್ವಸ್ಥನಾಗಿದ್ದನೆಂದು ಆತನು ಕೇಳಿದ ಮೇಲೆ ಎರಡು ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಬಳಿಕ ಶಿಷ್ಯರಿಗೆ, ತಿರುಗಿ ಯೂದಾಯಕ್ಕೆ ಹೋಗೋಣ ಎಂದು ಹೇಳಿದನು. ಶಿಷ್ಯರು, ಗುರುವೇ, ಯಹೂದ್ಯರು ಈಗಲೇ ನಿನ್ನನ್ನು ಕಲ್ಲೆಸೆದು ಕೊಲ್ಲಬೇಕೆಂದಿದ್ದರು, ತಿರುಗಿ ಅಲ್ಲಿಗೆ ಹೋಗುತ್ತೀಯಾ ಅನ್ನಲು, ಏಸು, ಹಗಲಿಗೆ 12 ತಾಸು ಉಂಟಲ್ಲವೇ? ಒಬ್ಬನು ಹಗಲಲ್ಲಿ ತಿರುಗಾಡಿದರೆ ಈ ಲೋಕದ ಬೆಳಕು ಕಾಣಿಸುವುದರಿಂದ ಅವನು ಎಡುವುದಿಲ್ಲ. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ಅದಕ್ಕೆ ಶಿಷ್ಯರು, ಸ್ವಾಮಿ, ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದರು. ಏಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದ್ದನು, ಆದರೆ ಅವರು ನಿದ್ರೆಯ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು. ಆಗ ಏಸು ಸ್ಪಷ್ಟವಾಗಿ ಅವರಿಗೆ, ಲಾಜರನು ಸತ್ತು ಹೋದನು, ಮತ್ತು ನಾನು ಅಲ್ಲಿ ಇಲ್ಲದೇ ಇದ್ದದ್ದಕ್ಕೆ ನಿಮ್ಮ ನಿಮಿತ್ತವಾಗಿ ಸಂತೋಷಪಡುತ್ತೇನೆ, ಯಾಕೆಂದರೆ ಅದರಿಂದ ನೀವು ನಂಬುವುದಕ್ಕೆ ಮಾರ್ಗವಾಯಿತು. ಆದರೆ ಅವನ ಬಳಿಗೆ ಹೋಗೋಣ ಎಂದು ಹೇಳಿದನು. ಏಸು ಬಂದಾಗ ಲಾಜರನನ್ನು ಸಮಾಧಿಯಲ್ಲಿಟ್ಟ 4 ದಿವಸವಾಯಿತೆಂದು ಆತನಿಗೆ ತಿಳಿದು ಬಂತು. ಬೆತಾನ್ಯವು ಎರುಸಲೇಮಿಗೆ ಸಮೀಪವಾಗಿತ್ತು, ಇದಕ್ಕೂ ಅದಕ್ಕೂ ಹೆಚ್ಚು ಕಡಿಮೆ 1 ಹರದಾರಿ ಅಂತರ. ಆದ್ದರಿಂದ ಯಹೂದ್ಯರಲ್ಲಿ ಅನೇಕರು ಮಾರ್ಥಳ ಮತ್ತು ಮರಿಯಳ ಬಳಿಗೆ ಅವರನ್ನು ತಮ್ಮನ ವಿಷಯದಲ್ಲಿ ಸಂತೈಸಬೇಕೆಂದು ಬಂದಿದ್ದರು. ಹೀಗಿರುವಲ್ಲಿ ಮಾರ್ಥಳು ಏಸು ಬರುತ್ತಾನೆಂದು ಕೇಳಿ ಆತನನ್ನು ಎದುರುಗೊಳ್ಳುವುದಕ್ಕೆ ಹೋದಳು. ಆದರೆ ಮರಿಯಳು ಮನೆಯಲ್ಲೇ ಕೂತುಕೊಂಡಳು. ಮತ್ತು ಮಾರ್ಥಳು ಏಸುವಿಗೆ, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವನೆಂದು ಬಲ್ಲೆನು ಎಂದು ಹೇಳಿದಳು. ಏಸು ಆಕೆಗೆ, ನಿನ್ನ ತಮ್ಮನು ಎದ್ದು ಬರುವನೆಂದು ಹೇಳಿದಳು. ಮಾರ್ಥಳು, ಸತ್ತವರಿಗೆ ಕಡೇ ದಿನದಲ್ಲಿ ಪುನರುತ್ಥಾನವಾಗುವಾಗ ಅವನೂ ಎದ್ದು ಬರುವನೆಂದು ಬಲ್ಲೆನು ಅಂದಳು. ಏಸು ಆಕೆಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ. ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ, ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೆ ಎಂದು ನಂಬಿದ್ದೇನೆ ಅಂದಳು. ಇದನ್ನು ಹೇಳಿ ಆಕೆ ಹೋಗಿ ತನ್ನ ತಂಗಿಯಾದ ಮರಿಯಳನ್ನು ಗುಪ್ತವಾಗಿ ಕರೆದು, ಗುರುವು ಬಂದಿದ್ದಾನೆ, ನಿನ್ನನ್ನು ಕರೆಯುತ್ತಾನೆ ಅಂದಳು. ಮರಿಯಳು ಇದನ್ನು ಕೇಳುತ್ತಲೇ ತಟ್ಟನೆ ಎದ್ದು ಆತನ ಬಳಿಗೆ ಹೋದಳು. ಮರಿಯಳು ಏಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ, ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಆಕೆ ಗೋಳಾಡುವುದನ್ನು, ಆಕೆಯ ಸಂಗಡ ಬಂದ ಯಹೂದ್ಯರು ಗೋಳಾಡುವುದನ್ನು ಏಸು ಕಂಡಾಗ ಆತ್ಮದಲ್ಲಿ ನೊಂದುಕೊಂಡು ತತ್ತರಿಸಿ, ಅವನನ್ನು ಎಲ್ಲಿ ಇಟ್ಟಿದ್ದೀರಿ ಎಂದು ಕೇಳಿದನು. ಅವರು, ಸ್ವಾಮಿ, ಬಂದು ನೋಡು ಅಂದರು. ಏಸು ಕಣ್ಣೀರು ಬಿಟ್ಟನು. ಯಹೂದ್ಯರು ನೋಡಿ, ಆಹಾ, ಈತನು ಅವನ ಮೇಲೆ ಎಷ್ಟು ಮಮತೆ ಇಟ್ಟಿದ್ದನು ಅಂದುಕೊಂಡರು. ಅವರಲ್ಲಿ ಕೆಲವರು, ಈತನು ಆ ಕುರುಡನಿಗೆ ಕಣ್ಣು ಕೊಟ್ಟನಲ್ಲ, ಈ ಮನುಷ್ಯನನ್ನು ಸಾಯದ ಹಾಗೆ ಮಾಡಲಾರದೆ ಇದ್ದನೆ ಅಂದರು. ಏಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು, ಅದರ ಬಾಯಿಗೆ 1 ಕಲ್ಲು ಆನಿಸಿತು. ಏಸು, ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು, ತೀರಿಹೋದವನ ಅಕ್ಕನಾದ ಮಾರ್ಥಳು, ಸ್ವಾಮಿ, ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ಏಸು ಆಕೆಗೆ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿನಗೆ ಹೇಳಿದನಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿದರು. ಮತ್ತು ಏಸು ಕಣ್ಣೆತ್ತಿ ನೆಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವವನಾಗಿದ್ದಿ ಎಂದು ನನಗೆ ಗೊತ್ತಿದೆ. ಆದರೂ ನೀನೇ ನನ್ನನ್ನು ಕಳುಹಿಸಿಕೊಟ್ಟಿ ಎಂದು ಸುತ್ತಲೂ ಇರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದನೆಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈಕಾಲುಗಳು ಬಟ್ಟೆಗಳಿಂದ ಕಟ್ಟಿದ್ದವು. ಅವನ ಮುಖವು ಕೈಪಾವುಡದಿಂದ ಸುತ್ತಿತ್ತು. ಏಸು ಅವರಿಗೆ, ಇವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಈ ಅದ್ಭುತವಾದ ಕಥೆಯನ್ನು ಮುಗಿಸುವುದಕ್ಕಿಂತ ಮೊದಲು ಏಸು ಮಾಡಿದ ಈ ಬಲಯುತವಾದ ಅದ್ಭುತದ ಕುರಿತು ಸ್ವಲ್ಪ ಆಲೋಚಿಸುವುದು ನಮಗೆ ಉತ್ತಮವೆಂದು ಕಾಣುತ್ತದೆ. ಲೋಕವು ಸೃಷ್ಟಿಯಾದ ದಿನದಿಂದ ಇಲ್ಲಿಯವರೆಗೂ ಸಮಾಧಿಯಲ್ಲಿದ್ದು ಈಗಲೇ 4 ದಿವಸಗಳಾಗಿದ್ದು ಕೊಳೆಯುವುದಕ್ಕೆ ಆರಂಭವಾಗಿದ್ದ ಒಂದು ಶವಕ್ಕೆ ಯಾವನಾದರೂ ಜೀವ ಕೊಟ್ಟಿದ್ದಾನೆಂದು ಯಾರೂ ಎಂದೂ ಕೇಳಿಲ್ಲ. ಹೀಗಿದ್ದರೂ ಏಸು ಸತ್ತಂತಹ ಲಾಜರನನ್ನು ಎಬ್ಬಿಸಿದಾಗ ನಿಜವಾಗಿಯೂ ಆತನು ಇದನ್ನೇ ಮಾಡಿದ್ದನು. ಮರಣದ ಶಕ್ತಿಯು ಕರ್ತನಾದ ಯೇಸುವಿಗೆ ಒಂದು ಸಮಸ್ಯೆಯಾಗಿರಲಿಲ್ಲ, ಯಾಕೆಂದರೆ ಆತನು ದೇವರ ವಾಕ್ಯವಾಗಿದ್ದನು. ಪರಲೋಕದಿಂದ ಬಂದಂತಹ ದೇವರ ನಿಜವಾದ ಜೀವವಾಗಿದ್ದನು. ದೇವರು ತಾನೇ ಜೀವವಾಗಿರುವಂತೆ ಮೆಸ್ಸಿಯನು ತನ್ನಲ್ಲಿ ಜೀವವುಳ್ಳವನಾಗಿದ್ದನು. ದೇವರು ಸತ್ತ ದೇಹಗಳನ್ನು ಎಬ್ಬಿಸಿ ಅವುಗಳಿಗೆ ಜೀವ ಕೊಟ್ಟ ಹಾಗೆ ಮೆಸ್ಸಿಯನು ಸಹ ಇಷ್ಟಪಡುವವರಿಗೆ ಜೀವವನ್ನು ಕೊಡಲು ಶಕ್ತನಾಗಿದ್ದಾನೆ, ಯಾಕೆಂದರೆ ಆತನು ತಾನೇ ಜೀವದ ಮೂಲನವಾಗಿದ್ದಾನೆ. ಅದಕ್ಕಾಗಿಯೇ ಏಸು ಲಾಜರನನ್ನು ಹೊರಗೆ ಬಾ ಎಂದು ಕರೆದನು. ಶವವು ಜೀವವನ್ನು ಪಡೆದು ಎದ್ದು ಸಮಾಧಿಯಿಂದ ಹೊರಗೆ ಬಂತು. ಅದನ್ನೇ ಏಸು ಲಾಜರನ ಅಕ್ಕನಿಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ ಎಂದು ಹೇಳಿದನು. ಈಗ ಈ ಕಥೆಯನ್ನು ಮುಗಿಸೋಣ. ಮತ್ತು ಏಸು ಲಾಜರನನ್ನು ಸಮಾಧಿಯಿಂದ ಎಬ್ಬಿಸಿದ ನಂತರ ಯಹೂದ್ಯರು ಏನು ಮಾಡಿದರೆಂಬುದನ್ನು ನೋಡಿಕೊಳ್ಳೋಣ. ವಾಕ್ಯವು ಹೇಳೋದೇನೆಂದರೆ, ಮರಿಯಳ ಬಳಿಗೆ ಬಂದ ಯಹೂದ್ಯರು ಆತನು ಮಾಡಿದ ಕಾರ್ಯವನ್ನು ನೋಡಿದಾಗ ಅವರಲ್ಲಿ ಅನೇಕರು ಆತನನ್ನು ನಂಬಿದರು. ಆದರೆ ಕೆಲವರು ಪರಿಸಾಯರ ಬಳಿಗೆ ಹೋಗಿ ಏಸು ಮಾಡಿದ್ದನ್ನು ಅವರಿಗೆ ತಿಳಿಸಿದರು. ಆಗ ಮಹಾಯಾಜಕರು, ಪರಿಸಾಯರು ಹಿರಿಸಭೆಯನ್ನು ಕೂಡಿಸಿ, ನಾವು ಮಾಡುವುದು ಇದೇನು? ಈ ಮನುಷ್ಯನು ಬಹುಸೂಚಕ ಕಾರ್ಯಗಳನ್ನು ಮಾಡುತ್ತಾನಲ್ಲ, ನಾವು ಅವನನ್ನು ಹೀಗೇ ಬಿಟ್ಟರೆ ಎಲ್ಲರೂ ಅವನನ್ನು ನಂಬಾರು, ಮತ್ತು ರೋಮ್ ರಾಜ್ಯದವರು ಬಂದು ನಮ್ಮ ಸ್ಥಾನವನ್ನು ಜನವನ್ನು ಸೆಳೆಕೊಂಡಾರು ಅಂದರು. ಆದರೆ ಅವರಲ್ಲಿ ಕಾಯಫನೆಂಬುವನೊಬ್ಬನು ಆ ವರುಷಕ್ಕೆ ಮಹಾಯಾಜಕನಾಗಿದ್ದು ಅವರಿಗೆ, ನಿಮಗೇನೂ ತಿಳಿಯುವುದಿಲ್ಲ, ಜನವೆಲ್ಲ ನಾಶವಾಗೋದಕ್ಕಿಂತ ಒಬ್ಬ ಮನುಷ್ಯನು ಜನಕ್ಕೋಸ್ಕರ ಸಾಯುವುದು ನಿಮಗೆ ಹಿತವೆಂದು ನೀವು ಆಲೋಚಿಸುವುದೂ ಇಲ್ಲ ಎಂಬುದಾಗಿ ಹೇಳಿದನು. ಇದನ್ನು ಅವನು ತನ್ನಷ್ಟಕ್ಕೆ ತಾನೇ ಹೇಳಲಿಲ್ಲ, ಆದರೆ ತಾನು ಆ ವರ್ಷದ ಮಹಾಯಾಜಕನಾಗಿದ್ದರಿಂದ ದೇವಪ್ರೇರಣೆಯಿಂದ ಮಾತಾಡಿ ಏಸು ಆ ಜನಕ್ಕೋಸ್ಕರ ಸಾಯುವುದಕ್ಕಿದ್ದನೆಂದು ಹೇಳಿದನು. ಏಸು ಜನಕ್ಕೋಸ್ಕರ ಮಾತ್ರವಲ್ಲದೆ ಚದರಿರುವ ದೇವರ ಮಕ್ಕಳನ್ನು ಒಟ್ಟುಗೂಡಿಸುವುದಕ್ಕೂ ಸಹ ಸಾಯುವುದಕ್ಕಿದ್ದನು. ಆ ದಿನದಿಂದ ಆತನನ್ನು ಕೊಲ್ಲುವುದಕ್ಕೆ ಆಲೋಚಿಸುತ್ತಿದ್ದರು. ಹೀಗಿರಲಾಗಿ ಏಸು ಇನ್ನೂ ಯಹೂದ್ಯರೊಳಗೆ ಬಹಿರಂಗವಾಗಿ ತಿರುಗಾಡದೆ ಅಲ್ಲಿಂದ ಅಡವಿಯ ಹತ್ತಿರದ ಪ್ರದೇಶಕ್ಕೆ ಹೋಗಿ ಎಫ್ರಾಯಿಂ ಎಂಬ ಊರಲ್ಲಿ ಶಿಷ್ಯರ ಸಂಗಡ ಇದ್ದನು. ಆಗ ಯಹೂದ್ಯರ ಪಸ್ಕ ಹಬ್ಬವು ಹತ್ತಿರವಾಗಿರಲಾಗಿ ಬಹುಜನರು ತಮ್ಮನ್ನು ಶುದ್ದಿ ಮಾಡಿಕೊಳ್ಳಬೇಕಾಗುತ್ತೆ. ಶುದ್ದಿ ಮಾಡಿಕೊಳ್ಳುವುದಕ್ಕಾಗಿ ಹಬ್ಬಕ್ಕಿಂತ ಮುಂಚೆ ಯೆರೂಸಲೇಮಿಗೆ ಬಂದರು. ಅವರು ಯೇಸುವನ್ನು ಹುಡುಕುತ್ತಾ ದೇವಾಲಯದಲ್ಲಿ ನಿಂತುಕೊಂಡು, ಅವನು ಹಬ್ಬಕ್ಕೆ ಬಾರದೇ ಇದ್ದಾನೋ, ನಿಮಗೆ ಹೇಗೆ ಕಾಣುತ್ತದೆ ಎಂದು ತಮ್ಮಲ್ಲಿ ಮಾತಾಡಿಕೊಳ್ಳುತ್ತಾ ಇದ್ದರು. ಆದರೆ ಮಹಾಯಾಜಕರು ಪರಿಸಾಯರು ಆತನನ್ನು ಹಿಡಿಯಬೇಕೆಂಬುದಾಗಿ ಆಲೋಚಿಸಿ, ಅವನಿರುವ ಸ್ಥಳವು ಯಾರಿಗಾದರೂ ತಿಳಿದರೆ ಅದನ್ನು ನಿಮಗೆ ತಿಳಿಸಬೇಕೆಂದು ಅಪ್ಪಣೆ ಕೊಟ್ಟಿದ್ದರು. ಪಸ್ಕ ಹಬ್ಬವು ಇನ್ನೂ 6 ದಿವಸ ಮುಂದೆ ಇರಲಾಗಿ ಏಸು ಬೆಥಾನ್ಯಕ್ಕೆ ಬಂದನು. ಏಸುವು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನು ಅಲ್ಲಿದ್ದನು. ಏಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ಥಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹುಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಏಸುವಿನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲಾ ತುಂಬಿಕೊಂಡಿತು. ಆದರೆ ಆತನ ಶಿಷ್ಯರಲ್ಲಿ ಒಬ್ಬನು, ಅಂದರೆ ಆತನನ್ನು ಹಿಡಿದುಕೊಡುವುದಕ್ಕಿದ್ದ ಇಸ್ಕರಿಯೋತ ಯೂದನೆಂಬುವನು, ಯಾಕೆ ಈ ತೈಲವನ್ನು 300 ಹಣಕ್ಕೆ ಮಾರಿ ಬಡವರಿಗೆ ಕೊಡಲಿಲ್ಲ ಅಂದನು. ಅವನು ಬಡವರಿಗೋಸ್ಕರ ಚಿಂತಿಸಿ ಇದನ್ನು ಹೇಳಲಿಲ್ಲ. ಅವನು ಕಳ್ಳನಾಗಿದ್ದು ತನ್ನ ವಶದಲ್ಲಿದ್ದ ಅವರ ಹಣದ ಚೀಲದಲ್ಲಿ ಹಾಕಿದ್ದನ್ನು ತಕ್ಕೊಳ್ಳುವವನಾಗಿದ್ದರಿಂದಲೇ ಹೇಳಿದನು. ಆಗ ಯೇಸು, ಈಕೆಯನ್ನು ಬಿಡು, ನನ್ನನ್ನು ಹೂಣಿಡುವ ದಿವಸಕ್ಕಾಗಿ ಅದನ್ನು ಇಟ್ಟುಕೊಳ್ಳಲಿ, ಬಡವರು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುತ್ತಾರೆ, ಆದರೆ ನಾನು ಯಾವಾಗಲೂ ನಿಮ್ಮ ಬಳಿಯಲ್ಲಿ ಇರುವುದಿಲ್ಲ ಅಂದನು. ಯಹೂದ್ಯರ ಜನಸಮೂಹವು ಆತನು ಅಲ್ಲಿ ಇದ್ದಾನೆಂದು ತಿಳಿದು ಯೇಸುವನ್ನು ನೋಡುವುದಕ್ಕಾಗಿ ಮಾತ್ರವಲ್ಲದೆ ಆತನು ಸತ್ತವರೊಳಗಿಂದ ಎಬ್ಬಿಸಿದ ಲಾಜರನನ್ನು ಸಹ ನೋಡಬೇಕೆಂಬುದಾಗಿ ಬಂದನು. ಆದರೆ ಮಹಾಯಾಜಕರು ಲಾಜರನನ್ನು ಕೊಲ್ಲಬೇಕೆಂದು ಆಲೋಚಿಸಿದರು, ಯಾಕೆಂದರೆ ಅವನ ದೆಸೆಯಿಂದ ಯಹೂದ್ಯರಲ್ಲಿ ಅನೇಕರು ಹೋಗಿ ಯೇಸುವನ್ನು ನಂಬುವರಾದರು. ನಮ್ಮ ಸಮಯವು ಮುಗಿಯುತ್ತಾ ಬಂತು. ಆದರೆ ನಾವು ವಿದಾಯ ಹೇಳುವುದಕ್ಕಿಂತ ಮುಂಚೆ ನಾವು ಆಲೋಚಿಸಬೇಕಾದ ಏನೋ ಒಂದು ಇದೆ. ಶಾಸ್ತ್ರಿಗಳು ಮತ್ತು ಪರಿಸಾರಿಗೆ ಯೇಸು ತೋರಿಸಿದ ಅದ್ಭುತಕರವಾದ ಸೂಚಕ ಕಾರ್ಯಕ್ಕೆ ಅವರು ಹೇಗೆ ಪ್ರತಿಕ್ರಿಯೆ ತೋರಿಸಿದರೆಂಬುದನ್ನು ನೀವು ನೋಡಿದಿರಾ? ಯೇಸು ಮಾಡಿದಂತಹ ಅದ್ಭುತವನ್ನು ಅವರಲ್ಲಿ ಯಾರೊಬ್ಬರೂ ಅಲ್ಲಗಳೆಯುವುದಕ್ಕೆ ಧೈರ್ಯ ಮಾಡಲಿಲ್ಲ, ಯಾಕೆಂದರೆ ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟಂತಹ ವ್ಯಕ್ತಿಯನ್ನು ಅವರು ಪ್ರತಿಯೊಬ್ಬರೂ ಸಹ ಸ್ವತಃ ನೋಡುತ್ತಿದ್ದರು. ಆದರೆ ಮಹಾಯಾಜಕರು ಮತ್ತು ಇತರ ಯಾಜಕರುಗಳು ಏನು ಮಾಡಿದರು? ಅವರು ತಮ್ಮ ಪಾಪಗಳಿಗಾಗಿ ಪಶ್ಚಾತ್ತಾಪಪಟ್ಟು ಯೇಸುವೇ ಪರಲೋಕದಿಂದ ಬಂದ ಮೆಸ್ಸಿಯನೆಂಬುದಾಗಿ ನಂಬಿದರೋ? ಇಲ್ಲ, ಅವರು ಪಶ್ಚಾತ್ತಾಪ ಪಡಲಿಲ್ಲ. ಯಾಜಕರುಗಳು ಮತ್ತು ಅವರ ಶಿಷ್ಯರುಗಳು ಪಶ್ಚಾತ್ತಾಪಪಟ್ಟು ಯೇಸುವನ್ನು ತಮ್ಮ ಕರ್ತನು ಮತ್ತು ರಕ್ಷಕನೆಂಬುದಾಗಿ ಅಂಗೀಕರಿಸಿಕೊಳ್ಳುವುದಕ್ಕೆ ಯೇಸು ಮಾಡಿದ ಎಲ್ಲ ಅದ್ಭುತವಾದ ಸೂಚಕ ಕಾರ್ಯಗಳು ಕಾರಣವಾಗಲಿಲ್ಲ. ಹಾಗಾದರೆ ಮಹಾಯಾಜಕರುಗಳು ಏನು ಮಾಡಿದರು? ಅವರು ಯೇಸುವನ್ನು ಇನ್ನೂ ಹೆಚ್ಚಾಗಿ ದ್ವೇಷಿಸಿದರು ಮತ್ತು ಆತನನ್ನು ಕೊಲ್ಲುವುದಕ್ಕೆ ಒಂದು ಯೋಜನೆಯ ಸಂಚು ರೂಪಿಸಲು ಒಟ್ಟಾಗಿ ಒಳಸಂಚು ಮಾಡಿದರು. ಸತ್ತವರೊಳಗಿಂದ ಆಗತಾನೇ ಯೇಸು ಎಬ್ಬಿಸಿದ ಲಾಜರನನ್ನು ಸಹ ಕೊಲ್ಲುವುದಕ್ಕೆ ಅವರು ಯೋಜನೆ ಮಾಡಿಕೊಂಡರು, ಯಾಕೆಂದರೆ ಯಹೂದ್ಯರಲ್ಲಿ ಅನೇಕರು ಅವರಿಂದ ದೂರವಾಗಿ ಯೇಸುವನ್ನು ಹಿಂಬಾಲಿಸುವುದಕ್ಕೆ ಲಾಜರನ್ನು ಕಾರಣವಾಗಿದ್ದನು. ಆ ಧಾರ್ಮಿಕ ಆಡಳಿತಗಾರರ ಹೃದಯಗಳು ಎಷ್ಟೊಂದು ಅಪ್ರಾಮಾಣಿಕವಾದದ್ದು ಮತ್ತು ದೇವರಿಂದ ದೂರವಾದದ್ದು ಆಗಿದೆ. ಅವರು ದೇವರನ್ನು ಅಥವಾ ಸತ್ಯವನ್ನು ಪ್ರೀತಿಸಲಿಲ್ಲ. ಅವರ ಮುಂದೆ ಯೇಸು ಮಾಡಿದಂತಹ ಸ್ಪಷ್ಟವಾದ ರುಜುವಾತುಗಳನ್ನು ಅವರು ತಿರಸ್ಕರಿಸಿದರು. ಅವರು ಯೋಚಿಸಿದ್ದೆಲ್ಲವೂ ಅವರ ಸಂತೋಷ, ಅವರ ಸ್ವತಃ ಸ್ಥಾನ, ಅವರ ಸ್ವಂತ ಅನುಕೂಲತೆ ಮತ್ತು ಹಣ ಮಾಡುವುದರ ಕುರಿತಾಗಿತ್ತು. ಹಾಗಾಗಿ ಅವರು ಯೇಸುವನ್ನು ಕೊಲ್ಲುವುದಕ್ಕೆ ಒಳಸಂಚು ಮಾಡಿದರು, ಯಾಕೆಂದರೆ ಯೇಸುವನ್ನು ಮುಂದುವರಿಯುವುದಕ್ಕೆ ಬಿಟ್ಟರೆ ಯಹೂದ್ಯರೆಲ್ಲರೂ ಅವರಿಂದ ದೂರವಾಗಿ ಯೇಸುವನ್ನು ಹಿಂಬಾಲಿಸುತ್ತಾರೆಂದು ಅವರು ಹೆದರಿದರು. ಈ ಧಾರ್ಮಿಕ ಆಡಳಿತಗಾರರ ಕುರಿತು ನೀವು ಏನು ಆಲೋಚಿಸುತ್ತೀರಿ? ಯೇಸುವನ್ನು ಕೊಲ್ಲುವ ಕಲ್ಪನೆಯನ್ನು ಅವರ ಮನಸ್ಸಿನಲ್ಲಿ ಯಾರು ಇಟ್ಟರು? ಸೈತಾನನು ಅವರನ್ನು ಮುನ್ನಡೆಸುತ್ತಿದ್ದನು, ಯಾಕೆಂದರೆ ಅವನು ದೇವರನ್ನು ಮತ್ತು ಮೆಸ್ಸಿಯನನ್ನು ದ್ವೇಷಿಸುತ್ತಿದ್ದನು. ಯಹೂದ್ಯ ನಾಯಕರುಗಳು ಯೇಸುವನ್ನು ಸಾಯಿಸಿದರೆ ನನ್ನ ಬಲದಿಂದ ಆದಾಮನ ಸಂತತಿಯನ್ನು ರಕ್ಷಿಸುವ ದೇವರ ಯೋಜನೆಯು ಸೋತು ಹೋಗುತ್ತದೆ ಎಂಬುದು ಸೈತಾನನ ಆಲೋಚನೆಯಾಗಿತ್ತು. ಮೆಸ್ಸಿಯನ ಮರಣವನ್ನು ಉಪಯೋಗಿಸಿಕೊಂಡು ಆದಾಮನ ಸಂತಾನವನ್ನು ಸೈತಾನನ ಬಲದಿಂದ ಬಿಡುಗಡೆ ಮಾಡುವ ದೇವರ ಯೋಜನೆಯನ್ನು ಸೈತಾನನು ಗ್ರಹಿಸಿಕೊಂಡಿರಲಿಲ್ಲ. ಹಾಗೂ ಮರಣದ ಬಲವು ಕರ್ತನಾದ ಯೇಸುವನ್ನು ಹಿಡಿದಿಟ್ಟುಕೊಳ್ಳುವುದಕ್ಕಾಗುವುದಿಲ್ಲ ಎನ್ನುವುದನ್ನು ಸೈತಾನನು ಮತ್ತು ಅವನ ಹಿಂದೆ ಹೋದವರು ಗ್ರಹಿಸಿಕೊಂಡಿರಲಿಲ್ಲ. ಭೂಮಿಯು ಆತನನ್ನು ಕೊಳೆಯಿಸುವುದಕ್ಕಾಗುವುದಿಲ್ಲ, ಯಾಕೆಂದರೆ ಯೇಸು ಪುನರುತ್ಥಾನವೂ ಮತ್ತು ಜೀವವೂ ಆಗಿದ್ದಾನೆ. ಅದಕ್ಕಾಗಿಯೇ ಯೇಸು ಲಾಜರನ ಅಕ್ಕನಿಗೆ, ನಾನೇ ಪುನರುತ್ಥಾನವೂ ಜೀವವೂ ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರೂ ಬದುಕುವನು ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ, ನೀನು ಇದನ್ನು ನಂಬುತ್ತೀಯಾ ಎಂದು ಹೇಳುವುದಕ್ಕೆ ಸಾಧ್ಯವಾಯಿತು. ಈ ದಿನ ನಾವು ಇಲ್ಲಿಗೆ ಮುಗಿಸುತ್ತೇವೆ. ಮುಂದಿನ ನಮ್ಮ ಅಧ್ಯಯನದಲ್ಲಿ ನೀವು ಸೇರಿಕೊಳ್ಳುವಂತೆ ನಾವು ನಿಮ್ಮನ್ನು ಸ್ವಾಗತಿಸುತ್ತೇವೆ. ಅದರಲ್ಲಿ ನಾವು ಸುವಾರ್ತೆಯಲ್ಲಿರುವುದನ್ನು ಮುಂದುವರಿಸಿ ಯೇಸು ಕತ್ತೆ ಮರಿಯ ಮೇಲೆ ಕುಳಿತು ಯೆರೂಸಲೇಮನ್ನು ಪ್ರವೇಶಿಸಿ ಈ ಪ್ರಕಾರ ದೇವರ ಪ್ರವಾದಿಗಳು ಮೆಸ್ಸಿಯನ ಕುರಿತಾಗಿ ಬಹಳ ಹಿಂದೆಯೇ ಬರೆದಂತದ್ದನ್ನು ಹೇಗೆ ನೆರವೇರಿಸಿದನೆಂಬುದನ್ನು ನಾವು ನೋಡಲಿದ್ದೇವೆ. ಮೆಸ್ಸಿಯನಾದ ಯೇಸುವಿನ ಈ ಮಾತುಗಳ ಆಶೀರ್ವಾದಕರವಾದ ಅರ್ಥವನ್ನು ನೀವು ವಿಚಾರ ಮಾಡುವ ಹಾಗೆ ದೇವರು ತಾನೇ ನಿಮಗೆ ಬೋಧಿಸಲಿ. ಆಮೇನ್. ಪ್ರಿಯರೇ, ಈ ಒಂದು ಕಾರ್ಯಕ್ರಮ ನಿಮಗೆ ಆಶೀರ್ವಾದ ತಂದಿರುವುದೇ ಆದರೆ ನಮಗೆ ನೀವು ಎಸ್ಎಂಎಸ್ ಮುಖಾಂತರವಾಗಿ ಆಗಲಿ ಅಥವಾ ಕರೆಗಳ ಮುಖಾಂತರವಾಗಿ ಆಗಲಿ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಒಂದು ದೂರವಾಣಿ ಸಂಖ್ಯೆ ಬರೆದಿಟ್ಟುಕೊಳ್ಳಿರಿ, 9902606453. ಮತ್ತೊಮ್ಮೆ ಹೇಳ್ತೇನೆ, 9902606453. ನಮ್ಮ ಇನ್ಫೋ ಆನ್ಲೈನ್ ಅಡ್ರೆಸ್ info@fibaonline.org. ಈ ಒಂದು ವೆಬ್ಸೈಟ್ಗೆ ನೀವು ಲಾಗಿನ್ ಆಗಬಹುದು, ನಮ್ಮ ಕಾರ್ಯಕ್ರಮಗಳನ್ನು ನೀವು ಕೇಳಬಹುದು ಹಾಗೂ ನಿಮ್ಮ ಉತ್ತರಗಳನ್ನು ಈ ಒಂದು ಅಡ್ರೆಸ್ಗೆ ನಮಗೆ ಕಳಿಸಿಕೊಡಬಹುದು. ಧನ್ಯವಾದಗಳು. ನುಡಿಸುವ ವೈಣಿಕ ಯೇಸು.
ಸ್ತುತಿಸಿ ಮಾಡಲಿ ಸ್ತೋತ್ರ ಸಿಂಚನವಾಗಲಿ ನವ ನಿರೀಕ್ಷೆಯು ಸರ್ವಾಂಗ ಸ್ತುತಿಸಿ ಮಾಡಲಿ ಸ್ತೋತ್ರ ನಾನೊಂದು ಸುಂದರ ವೀಣೆ ನುಡಿಸುವ ವೈಣಿಕೇಸು ನಾನೊಂದು ಸುಂದರ ವೀಣೆ ನುಡಿಸುವ ವೈಣಿಕೇಸು ವೈಣಿಕೇಸು ವೈಣಿಕ ಯೇಸು